ಹೇಗೆ ಸ್ಪಂದಿಸ್ತಾ ಇದ್ರು, ತಮ್ಮ ತಮ್ಮ ಜವಾಬ್ದಾರಿಯನ್ನು ಹೇಗೆ ಅರ್ಥ ಮಾಡಿಕೊಂಡಿದ್ರು ಎಂಬುದನ್ನ ಬಹಳ ರಮ್ಯವಾಗಿ ಹೇಳ್ತಾ ಹೋಗ್ತಾರೆ. ಅತ್ಯಂತ ಶ್ರೇಷ್ಠ ಕಾವ್ಯ ಅದು, ಅತ್ಯಂತ ಶ್ರೇಷ್ಠ ಕಾವ್ಯ, ಶ್ರೇಷ್ಠ ಇತಿಹಾಸ, ಒಳ್ಳೆ ತತ್ವಶಾಸ್ತ್ರ, ಅದನ್ನೆಲ್ಲ ಒಂದ್ ಕಡೆ ಕಾಣಬೇಕು ಅಂತಿದ್ರೆ ಆ ಭಾಗ ನೋಡಬೇಕಲ್ಲಿ. ವೇದವ್ಯಾಸದೇವರು ವರ್ಣನೆ ಮಾಡ್ತಾರೆ, ಬ್ರಾಹ್ಮಣ ಹೇಳ್ತಾ ಇದ್ದಾನೆ ನೋಡು, ಹೆಂಡತಿ ಹೇಳೋ ಮಾತನ್ನು ನೋಡು, ಈ ಊರಿಗೆ ಎಷ್ಟು ಅಪಾಯದ ಗೊತ್ತಿದೆ, ಬಕಾಸುರ ಗಂಟು ಬಿದ್ದಿದ್ದಾನೆ, ಅವನಿಗೆ ಬಂಡಿ ಅನ್ನ ಮತ್ತು ಎತ್ತುಗಳು, ಮತ್ತೊಬ್ಬ ಪುರುಷ, ಬಂಡಿ ತುಂಬಾ ಭಕ್ಷ್ಯಭೋಜ್ಯಗಳ ರಾಶಿ, ಇದನ್ನೆಲ್ಲ ಕೊಡೋ ಕರಾರಿದೆ. ಈ ಊರಲ್ಲಿ ಬರೋದು ನಮಗೆಲ್ಲ ಗೊತ್ತಿದೆ, ನಾನು ಎಷ್ಟು ಹೇಳಿದೆ ನಿನಗೆ, ಈ ಊರಲ್ಲಿರೋದು ಬೇಡ, ಬೇರೆ ಊರಿಗೆ ಹೋಗೋಣ ಅಂತ ಹೇಳಿದೆ, ನೀನು ಕೇಳಲೇ ಇಲ್ಲ ಅಂತ ಮಾತಾಡ್ತಿದ್ದ. ಅಂದ್ರೆ ಇದೇನು ಹೊಸ್ತಲ್ಲ, ಮನೆಗೊಬ್ಬರು ಕಳಿಸೋ ಪದ್ಧತಿ ಬಂದೋಗ್ಬಿಟ್ಟಿತ್ತಾಗ್ಲೇನೆ. ಅದಕ್ಕೆ ಬ್ರಾಹ್ಮಣ ಹೇಳಿದ್ದಂತೆ, ಪಾಪ ಈ ಊರಲ್ಲಿರೋದು ಬೇಡ, ಬೇರೆ ಊರಿಗೆ ಹೋಗೋಣ, ವಿಚಿತ್ರವಾಗಿರೋಣ ಅಂತ ಕೇಳಿದ್ರೆ ಇವಳು ಏನ್ ಹೇಳಿದ್ದಂತ ಗೊತ್ತೇನು? ನಾನು ಹೇಳಿದೆ, ನೈತತ್ಪ್ರಿಯೇ ತವ ಮನೋಗತ ಮಾಸ ಏನಾ, ಏನ್ ಬಿಡಿ ಪರವಾಗಿಲ್ಲ, ಇವತ್ತು ತಾ ಎಂದು ಬರುತ್ತೋ ನಮ್ ಸರದಿ ಯಾರಿಗೆ ಗೊತ್ತಂತೆ, ಯಾಕೆ ಅವಸರ, ನಮ್ಮಪ್ಪ ಹುಟ್ಟಿ ಬೆಳೆದಿದ್ದಿಲ್ಲೇ, ನಮ್ಮ ತಾತ ಹುಟ್ಟಿ ಬೆಳೆದಿದ್ದಿಲ್ಲೇ, ನೋಡಿ ಹೇಗೆ ಅಟ್ಯಾಚ್ಮೆಂಟ್ ಬರುತ್ತಲ್ಲ, ಪೂರ್ವಜರ ಮನೆ ಅಂತ ಹೇಳಿ ಹೇಗೆ ಬರುತ್ತಲ್ಲ, ಆ ತರ ಹಿಂದರ ಇದ್ದಿದ್ದ ಇದೇ ಊರೊಳಗೆ, ಬೇರೆ ಊರಿನೆಲ್ಲ ಬರೋದಿಲ್ಲಂತೆ, ಪ್ರಸಂಗವನ್ನ ನೋಡಿದ್ರಾಯ್ತಂತೆ ಅಂತ ಹೇಳಿಬಿಟ್ಟೆ. ನೀನು ಆ ಹೇಳಿದೆ ಎಷ್ಟಪ್ಪಾಯ್ತು ನೋಡಿದೆ, ಇವತ್ತಿನ ದಿವಸ ಅವತ್ತು ಊರು ಬಿಟ್ಟು ಹೋಗಿದ್ದಿದ್ರೆ ಇಂಥ ಪ್ರಸಂಗ ಬರ್ತಿರಲಿಲ್ಲ, ಆದ್ರಿಂದ ಎಷ್ಟು ತಪ್ಪು ಮಾಡಿಬಿಟ್ಟೆ ಅಂತೇಳಿ ಬೈತಾನೆ ಅವಳನ್ನ. ಆಮೇಲೆ ಅನ್ಕೋತಾನೆ, ನಿನ್ ತಪ್ಪಲ್ಲ ಇದು, ನನ್ ತಪ್ಪು ಹೌದು, ನೀನ್ ಹೋಗಬಾರದು ಅಂತ ಹೇಳಿದೆ, ನಾನು ಹೋಗಿ ತಪ್ಪೊಂಡ್ಬಿಟ್ನಲ್ಲ, ನಂದು ತಪ್ಪಿದೆ ಅಂತ ಹೇಳ್ತಾನೆ ಪಾಪ, ನಂದು ತಪ್ಪಿದೆ, ನಾ ಅವತ್ತು ಹೇಳ್ಬೇಕ, ಇವತ್ತು ಬೈದಾಗ ಅವತ್ತೇ ಬೈದು ಬಿಟ್ಟಿದ್ರೆ ಬರ್ತಿದ್ದೆ ಅಂತ ಕಾಣಿಸ್ತದೆ. ಅವತ್ತು ನಿನ್ ಮಾತು ಕೇಳ್ಕೊಂಡ್ಬಿಟ್ಟೆ ನಾನೀಗ, ಇವತ್ತು ಅನುಭವಿಸ್ಬೇಕಾಗಿದೆ ನೋಡಿದ್ಯಾ, ಹೋಗ್ಲಿ ಬಿಡು, ಯಾರ ಮಾತು ಯಾರು ಕೇಳಿದ್ರೆ ಏನಂತೆ, ಇವತ್ತಂತೂ ನಾಳೆ ಬೆಳಗಾದ್ರೆ ಒಬ್ಬ ಮನುಷ್ಯ ಬೇಕು ನಮಗೀಗ, ಅವನಿಲ್ಲ, ಯಾರು ಹೋಗ್ಬೇಕು ಯೋಚನೆ ಮಾಡು ಅಂತ ಕೇಳಿದನಂತೆ. ಅವಳು ಯೋಚನೆ ಮಾಡ್ತಾ ಇದ್ದಾಳೆ, ಬ್ರಾಹ್ಮಣ ಮಾತು ಮುಂದುವರಿಸ್ತಾನೆ, ನಾನೀಗ ಮನೆ ಯಜಮಾನ, ನಿಮ್ಮನ್ನೆಲ್ಲ ಕಾಪಾಡೋ ಜವಾಬ್ದಾರಿ ನಂದಾದ್ದರಿಂದ ನಿಮ್ಮನ್ನೆಲ್ಲ ಉಳಿಸ್ಬೇಕು, ನಾನೀಗ ಇಲ್ಲದೆ ಹೋದ್ರೆ ಯಾರು ಹೋಗಲೇಬೇಕಾಗ್ತದೆ, ನಾನು ಮನೆ ಯಜಮಾನ ಆದ್ದರಿಂದ ನಾನೇ ಹೋಗ್ತೇನೆ, ದೃಶನಕ್ಕೆ ಪ್ರತಿಪಾದಯಾಮಿ, ನಾನು ನನ್ನನ್ನ ರಾಕ್ಷಸನ ಬಾಯಿಗೆ ಬಲಿ ಕೊಡ್ತೇನೆ, ನಾನು ಹೋಗ್ತೇನೆ ಅಂತ ಬ್ರಾಹ್ಮಣ ಎದ್ದಂತೆ. ಆಗ ಹೆಂಡತಿ ಮಾತಾಡ್ತಾಳೆ, ಸ್ವಾಮಿ ಹಾಗೆಲ್ಲ ಮಾತಾಡಬೇಡಿ, ನಾನು ನಿಮ್ಮ ಹೆಂಡತಿ, ನಾನು ಮದುವೆ ಆಗಬೇಕಾದ್ರೇನೆ ಮಾತು ಕೊಟ್ಟು ಮದುವೆ ಆಗಿರ್ತೇವೆ ಅಂತ ಹೇಳ್ತಾರೆ. ಮಾತು ಕೊಟ್ಟು ಮದುವೆ ಆಗಿದ್ದೇವೆ ನಾವೀಗ, ಧರ್ಮ ಅರ್ಥ ಕಾಮ ಇವುಗಳಲ್ಲಿ ನಾತಿಚರಾಮಿ, ಅವರ ಒಂದು ದೊಡ್ಡ ಒಂದು ಕರಾರ ಅದು, ಒಂದು ಗಂಡನಾಗಲಿ ಹೆಂಡತಿಯಾಗಲಿ ಪುರುಷಾರ್ಥಗಳಲ್ಲಿ ಸಾಧನೆ ಮಾಡಬೇಕಾದ್ರೆ ಯಾರೂ ಕೂಡ ಇನ್ನೊಬ್ಬರ ಕೈಯನ್ನ ಬಿಡಕ್ಕೆ ಬರೋದಿಲ್ಲ, ಅದು ನಿಯಮ ಅದು ಒಂದು. ಈಗ ನಾವು ನಮ್ಮ ಪ್ರಾಚೀನ ಸಂಪ್ರದಾಯದ ಮದುವೆಗೂ ರಿಜಿಸ್ಟರ್ ಮ್ಯಾರೇಜ್ ಎಷ್ಟು ವ್ಯತ್ಯಾಸ ಇದೆ ಲೆಕ್ಕ ಹಾಕಿ ನೋಡಂತೆ, ಇವ್ರ ಮ್ಯಾರೇಜ್ ಎಲ್ಲಿವರೆಗೂ ಡೈವರ್ಸ್ ಆಗೋವರಿಗೂ ಅಷ್ಟೇ, ಆಮೇಲೆ ನಾನ್ಯಾರೋ ನೀನ್ಯಾರೋ ಅಷ್ಟೇ, ಇದು ಹಾಗಲ್ಲ, ಜೀವನ ಪೂರ್ತಿ ಬದುಕ್ತಕ್ಕಂತ ಹೊಣೆಗಾರಿಕೆ ನಮ್ಮಲ್ಲಿದೆ ಈಗ. ಆದ್ದರಿಂದ ನಾನು ಮಾತಾಡಿದ್ದೇನೆ ಒಂದ್ ಕಡೆಗೆ, ನನ್ನ ಮಾತು ಕೇಳ್ಕೊಳ್ತಾನೆ ಇದ್ದಿದ್ದೆ, ನೀವೀಗ ನನ್ನ ಜವಾಬ್ದಾರಿ ಇದೆ, ನನ್ನ ಮಾತು ಹೇಳಿದ್ನೋ ಬಿಟ್ಟಿದ್ನೋ ಆ ವಿಷಯ ಬೇಡ, ಒಬ್ಬ ಹೆಂಡತಿಯಾಗಿ ನನ್ನ ಕರ್ತವ್ಯ, ನಾನು ಅರ್ಧಾಂಗಿ, ನಾನು ಧರ್ಮಪತ್ನಿ, ನಾನು ಇಂಥ ಆಪತ್ತು ಒದಗಿರಬೇಕಾದ್ರೆ ನಾನು ನಿಮ್ಮನ್ನ ಸಾಯಲಿಕ್ಕೆ ಬಿಟ್ಟು ನಾನು ಬದುಕ್ತೇನಾ, ಸಾಧ್ಯ ಇಲ್ಲ, ನಾನೇ ಹೋಗ್ತೇನೆ ಅಂತ ಅವಳು ಹೇಳ್ತಾಳೆ. ಇವಾಗ ಹೋಗ್ಬಿಡಿ ಎಂದ ಹೋಗ್ತೀರಿ ಅಂತ ಕೇಳೋದಕ್ಕೆ ಹೋಗ್ಲಿಲ್ಲ ಅವಳು, ಪಾಪ ನಾನೇ ಹೋಗ್ತೇನೆ ಅಂತ, ನನ್ನ ಕರ್ತವ್ಯ ಅಂತ ಅವಳು ಹೇಳ್ತಾಳೆ. ಅಲ್ಲಿ ತುಂಬಾ ಮಾತಾಡ್ತಾಳೆ ಮತ್ತೆ ಅವಳು, ಅವಳು ಹೇಳ್ತಾಳೆ ಇಬ್ಬರಲ್ಲೊಬ್ರು ಹೋಗಬೇಕು, ಇಲ್ಲ ನೀವಾದ್ರೂ ಹೋಗಬೇಕು ನಾನಾದ್ರು ಹೋಗಬೇಕು, ಬೇರೆ ದಾರಿ ಇಲ್ಲ. ಅವಳು ಹೇಳ್ತಾಳೆ ನೀವು ಹೋಗಿ ನಾನು ಉಳಿಯೋದು ಒಳ್ಳೇದು, ನಾನು ಹೋಗಿ ನೀವು ಉಳಿಯೋದು ಒಳ್ಳೇದು ಅಂತ ಕೇಳಿಲ್ಲಂತ. ಯಾರು ಹೋದ್ರೆ ಒಳ್ಳೇದೀಗ, ಅಕಸ್ಮಾತ್ ಇವತ್ತು ನಾನು ಹೋಗಿ ನೀವು ಉಳಿದ್ರೆ, ನಾನು ಹೋಗಿ ನೀವು ಉಳಿದ್ರೆ ಯೋಚನೆ ಇಲ್ಲ, ಮಕ್ಕಳು ಚೆನ್ನಾಗಿ ಕಾಪಾಡ್ತೀರಿ, ಆದ್ರೆ ನೀವು ಹೋಗಿ ನಾನು ಉಳಿದ್ರೆ ಮಕ್ಕಳನ್ನ ಕಾಪಾಡೋ ಪ್ರಶ್ನೆ ಅಲ್ಲ, ನನ್ನ ಕಾಪಾಡಿಕೊಳ್ಳೋದೇ ಕಷ್ಟವಾಗುತ್ತೆ ಅಂತ ಹೇಳ್ತಾಳೆ. ನನ್ನ ಕಾಪಾಡಿಕೊಳ್ಳೋದೇ ಕಷ್ಟವಾಗುತ್ತೆ, ಈ ನನ್ನ ಚಿಕ್ಕ ವಯಸ್ಸಿನೊಳಗೆ ನಿಮ್ಮನ್ನ ಕಳ್ಕೊಂಡ್ಬಿಟ್ಟು ನಾನು ಬದುಕಿದರೆ ಜನಗಳು ನನ್ನನ್ನ ಮಾಂಸದ ತುಂಡನ್ನ ಹದ್ದುಗಳು ನೋಡಿದ ನೋಡುತ್ತೆ ಅಂತ ಹೇಳ್ತಾಳೆ. ವೇದವ್ಯಾಸ ದೇವರು ಒಳ್ಳೆ ದೃಷ್ಟಾಂತ ಕೊಡ್ತಾರೆ, ಒಂದು ಮಾಂಸದ ತುಂಡಿದ್ರೆ ಹದ್ದುಗಳೆಲ್ಲ ಕಣ್ಣಾಕಿ ಹೇಗೆ ನನಗೆ ನನಗೆ ಅಂತ ಹೊಡೆದಾಡಬೇಕೋ, ಒಬ್ಬ ಅನಾಥೆಯಾದ ಸ್ತ್ರೀಯನ್ನ ಸಮಾಜ ಶೋಷಣೆ ಮಾಡಿಬಿಡುತ್ತೆ ಅಂತ ಹೇಳ್ತಾರೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಸ್ತ್ರೀಗೆ ರಕ್ಷಣೆ ಎಷ್ಟು ಅವಶ್ಯಕ ಎಂಬುದನ್ನು ಹೇಳ್ತಾ ಇದೆ. ಅನೇಕರು ಮರ್ತು ಬಿಡ್ತಾರೆ ಇವತ್ತಿನ ದಿವಸ, ಆಧುನಿಕ ಶಾಲಾ ಕಾಲೇಜ ಜೀವನದಲ್ಲೇನೆ ತುಂಬಾ ಜನ ಎಚ್ಚರ ತಪ್ಪಿಬಿಡ್ತಾರೆ, ತೋಚನೆ ಮಾಡ್ತೇವೆ ಅಂತ ಹೇಳ್ತಾರೆ, ಮುಂದಿನ ಬದುಕಿನ ಬಗ್ಗೆ ಯೋಚನೆ ಮಾಡ್ತೀರಾ ಅಂತ ಕೇಳ್ತಾರೆ. ಮುಂದಿನ ಜೀವನ ಎಷ್ಟು ಕಷ್ಟ ಗೊತ್ತಾ, ಒಬ್ಬ ಹೆಂಗಸಿಗೆ ಸಂಪೂರ್ಣವಾದ ರಕ್ಷಣೆ ಬೇಕು. ಪಿತಾ ರಕ್ಷತಿ ಕೌಮಾರೆ, ಭರ್ತಾ ರಕ್ಷತಿ ಯೌವನೆ, ರಕ್ಷಂತಿ ಸ್ಥವಿರೇ ಪುತ್ರಾಹ, ನ ಸ್ತ್ರೀ ಸ್ವಾತಂತ್ರ್ಯ ಅರ್ಹತಿ. ಅದು ಮಹಾಭಾರತ ಮನುಸ್ಮೃತಿ ಎಲ್ಲ ಕಡೆ ಬರತಕ್ಕಂಥ ಶ್ಲೋಕ, ಜನ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದಾರೆ. ಹೆಂಗಸರಿಗೆ ಸ್ವಾತಂತ್ರ್ಯ ಇಲ್ಲ, ಹೆಂಗಸರು ಸ್ವಂತ ವಿಚಾರ ಮಾಡಬಾರದು, ಸ್ವಂತ ಯೋಚನೆ ಮಾಡಬಾರದು, ಏನು ಮಾಡಬಾರದು, ಎಲ್ಲ ಇನ್ನೊಬ್ರು ಹೇಳದ ಕೇಳಬೇಕು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಆ ಅರ್ಥದಲ್ಲಿ ಶ್ಲೋಕ ಬಂದಿಲ್ಲ ಅದು. ನ ಸ್ತ್ರೀ ಸ್ವಾತಂತ್ರ್ಯ ಮರಹದ ಮೇಲೆ ಕಾಂಟೆಕ್ಸ್ಟ್ ಏನು ಗೊತ್ತೇನೋ, ಹೆಂಗಸು ತನ್ನ ದೇಹದ ರಕ್ಷಣೆಗೆ ಎಂದೂ ಸ್ವತಂತ್ರಳಲ್ಲ. ಚಿಕ್ಕವಳಿದ್ದಾಗ ತಂದೆ ತಾಯಿ ಕಾಪಾಡಬೇಕು, ವಯಸ್ಸಿಗೆ ಬಂದಾಗ ಗಂಡ ಕಾಪಾಡಬೇಕು, ವೃದ್ಧಾಪ್ಯದಲ್ಲಿ ಮಕ್ಕಳು ಕಾಪಾಡಬೇಕು. ಒಬ್ಬ ಹೆಂಗಸಿಗೆ ತನ್ನನ್ನು ತಾನು ಕಾಪಾಡಿಕೊಳ್ಳತಕ್ಕಂಥ ಶಕ್ತಿ ಇಲ್ಲ, ಅದು ಹೇಳ್ತಾರೆ ವೀಕರ್ ಸೆಕ್ಸ್ ಅಂತಾನೆ ಹೆಸರು ಅದಕ್ಕೆ. ಅಂದ್ರೆ ಹೆಂಗಸು ಸಾಮಾನ್ಯವಾಗಿ ದುರ್ಬಲದ ಅಬಲೆ ಅಂತಾನೆ ಸ್ತ್ರೀ ಹೆಸರು. ಇವತ್ತಿನ ಕಾಲಕ್ಕೂ ಅಷ್ಟೇನೆ, ಜನ ಸಾವಿರ ಮಾತಾಡ್ತಾರೆ ನೋಡಿ, ಏ ನಮಗೇನು ಕಡಿಮೆ ಆಗಿದ್ದಾರೆ, ನಾವು ಈಕ್ವಲ್ ಅಂತ ರೈಟ್ಸ್ ಅಂತ ಹೇಳ್ತಾರೆ. ಇಂಥ ಗಲಾಟೆ ಮಾಡಿ ಕ್ರಿಕೆಟ್ ಟೀಮ್ನಲ್ಲಿ ಹೆಂಗಸರು ಸೇರಿಸ್ಕೋತಾರೆ ಕೇಳಿ ನೋಡಂತೀವ್ರು. ವರ್ಲ್ಡ್ ಕಪ್ ಅಲ್ಲಿ ಹೆಂಗಸರು ಸೇರ್ಕೊಂಡಿದ್ರ ಇಲ್ಲ ಇಲ್ಲ. ಈಗ ರ್ಯಾಕ್ ರೈಟ್ ಕ್ಲೇಮ್ ಮಾಡಬಾರಾಗಿದ್ರಿ ಅವರು, ನಮಗೊಂದು ಐದು ನೀವೊಂದು ಐದು, ಕ್ಯಾಪ್ಟನ್ ಬೇಕಾದ್ರೆ ಟಾಸ್ ಹಾಕಿ ಒಂದ್ಸರ್ತಿ ಅವರು ಒಂದ್ಸರ್ತಿ ಇವರು ಹಾಕಿಬಿಟ್ರಾಯ್ತು. ಐದು ಜನ ಗಂಡಸು ಐದು ಜನ ಹೆಂಗಸರು, ಒಬ್ಬ ಕ್ಯಾಪ್ಟನ್ ಒಂದ್ಸರ್ತಿ ಗಂಡಸು ಒಂದ್ಸರ್ತಿ ಹೆಂಗಸು ಕ್ಯಾಪ್ಟನ್. ಅಲ್ಲಿ ಬ್ಯಾಲೆನ್ಸ್ ಆಗುತ್ತೆ ಚಾಕ್ ಅನ್ನೋದಿಲ್ಲ, ಟೆಪ್ಪ ಕೂತಿರ್ತಾರೆ, ಬೇರೆ ಕಡೆ ಗಲಾಟೆ ಮಾಡ್ತಾರೆ ಅಷ್ಟೇ. ನಾವು ಏದ ಓದ್ತು ಇಲ್ಲಿ ಗಲಾಟೆ ಮಾಡ್ತಾರೆ. ಕ್ರಿಕೆಟ್ ಆರ್ಗೇಜ್ ಗಲಾಟೆ ಮಾಡಬಾರದು ಇವರು, ನಮಗೂ ರೈಟ್ ಕೊಡಿ ಈಕ್ವಲ್ ರೈಟ್ ಕೊಡಿ ಅಂತ ಕೇಳಿದ್ರೆ ತಲೆ ಹೊಡೆದೇ ಇಲ್ಲ. ಫುಟ್ಬಾಲ್ ಅಲ್ಲಿ ಯಾರು ಸೇರ್ಸ್ಕೊತಾರೆ, ಗಂಡಸರ ಟೀಮ್ ಬೇರೆ ಹೆಂಗಸರ ಟೀಮೇ ಬೇರೆ, ಯಾಕೆ ಗಲಾಟೆ ಯಾಕೆ ತಾರತಮ್ಯ ಅಂತ ಕೇಳಿ ನೋಡೋಣಂತೆ, ಕೇಳೋ ಧೈರ್ಯ ಇಲ್ಲ. ಯಾಕೆ ಅವ್ರಿಗೆ ಗೊತ್ತು ಅಲ್ಲಿ ರೀತಿ ರೀತಿಗಳು ಬೆಳೆಸಲಿಕ್ಕಾಗೋದಿಲ್ಲ. ಗಂಡಸರ ಆಟದ ರೀತಿನೇ ಬೇರೆ, ಹೆಂಗಸರ ಆಟದ ರೀತಿನೇ ಬೇರೆ. ಆದ್ರಿಂದ ಇವರಲ್ಲಿ ಹೋಗಿಬಿಟ್ರೆ ಇವರಿಗೆ ಎಂದೂ ಯಶಸ್ಸು ಸಿಗೋದಿಲ್ಲ, ತುಂಬಾ ಸಂಕಟ ಅನುಭವಿಸಬೇಕಾಗುತ್ತೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ವೇದವ್ಯಾಸದವರು ಹೇಳಿದ ಮಾತು ಸ್ತ್ರೀ ಕುಲಕ್ಕೆ ಅವಮಾನ ಮಾಡಕ್ಕೆ ಹೇಳಿದ ಮಾತಲ್ಲ, ಅವರು ಪ್ರೊಟೆಕ್ಟ್ ಮಾಡಕ್ಕೆ ಹೇಳಿದ ಮಾತಿದು. ಅಬಲೆ ಎನ್ನುವ ಪದ ಸಾರ್ಥಕವಾದ ಪದ, ಅಬಲೆ ಆದ್ದರಿಂದ ಅವಳನ್ನ ಸಂಪೂರ್ಣವಾಗಿ ರಕ್ಷಣೆ ಮಾಡಬೇಕು. ಆದ್ದರಿಂದ ತಂದೆಯ ರಕ್ಷಣೆಯಲ್ಲಿ ಚಿಕ್ಕ ವಯಸ್ಸಿನಲ್ಲಿ, ಗಂಡನ ರಕ್ಷಣೆಯಲ್ಲಿ ತನ್ನ ಯೌವನದಲ್ಲಿ, ವೃದ್ಧಾಪ್ಯದಲ್ಲಿ ಮಕ್ಕಳ ರಕ್ಷಣೆಯಲ್ಲಿ ಇರಬೇಕಾದ ಕರ್ತವ್ಯ. ನಾನು ಈ ಚಿಕ್ಕ ವಯಸ್ಸಲ್ಲಿ ಇದ್ದೇನೆ, ಮದುವೆ ಆಗಿದೆ, ತಂದೆಯ ರಕ್ಷಣೆಯ ಪ್ರಶ್ನೆ ಇಲ್ಲ, ನೀವು ಕಾಪಾಡಬೇಕು. ನೀವು ಹೋಗಿಬಿಟ್ವಿ ಅಂದ್ರೆ ನಾನು ಮಕ್ಕಳನ್ನು ಹ್ಯಾಕ್ ಕಾಪಾಡಲಿ, ನನ್ನನ್ನೇ ಕಾಪಾಡಿಕೊಳ್ಳೋಕ್ಕಾಗೋದಿಲ್ಲ, ನನ್ನ ಸ್ಥಿತಿ ಏನು ಅಂತ ಪ್ರಶ್ನೆ ಮಾಡಿಲ್ಲ. ಈ ಮಾತನ್ನು ಯೋಚನೆ ಮಾಡಿದರೆ ಸಮಾಜ ಎಷ್ಟು ವಿಚಿತ್ರವಾದ ರೀತಿಯಲ್ಲಿ ಹೆಂಗಸರನ್ನ ಶೋಷಣೆ ಮಾಡುತ್ತೆ, ಎಕ್ಸ್ಪ್ಲಾಯ್ಟ್ ಮಾಡುತ್ತೆ. ಅದಕ್ಕೆ ನಾನು ಬದುಕಿ ಏನು ಪ್ರಯೋಜನ ಇಲ್ಲ, ನೀವು ಬದುಕಿದರೆ ಸುರಕ್ಷಿತ ಮಕ್ಕಳು ಬರುತ್ತಾರೆ, ನೀವು ಬದುಕ್ತೀರಿ, ಆದ್ರಿಂದ ನಾನು ಹೋಗ್ತೇನೆ ಅಂತ ಅವಳನ್ನಂತೆ. ಅಷ್ಟೊತ್ತಿಗೆ ಮಗಳೆದ್ಲಂತೆ, ಪಾಪ ಮಗಳು ಚಿಕ್ಕವಳು, ಪಾಪ ಅವಳು ಮದುವೆ ಆಗಿದ್ದಲ್ಲ ಹಿಂದಿನ ಕಾಲ ಚಿಕ್ಕವಳು ಅಂತ ಅಂಡರ್ಸ್ಟುಡ್ ಅಲ್ಲಿಗೆ. ಯಾಕೆಂದ್ರೆ ಆ ಕಾಲಕ್ಕೆ ಮದುವೆ ಗಂಡನ ಮೇಲೆ ಇರಬೇಕು ಅಂದ್ರೆ ಮನೆಯಲ್ಲಿ ಇರಬೇಕಷ್ಟೇ. ಅವಳು ಹೇಳ್ತಾಳೆ, ಅಪ್ಪ ನೀವು ಹೋಗಬೇಡಿ, ಅಮ್ಮ ನೀವು ಹೋಗೋದು ಬೇಡ, ನಾನು ಹೋಗ್ತೇನೆ ಅಂತ ಅವಳು ಹೇಳ್ತಾಳೆ. ನಾನು ಒಬ್ಬ ಮನುಷ್ಯ ಆಗಬೇಕು, ನಾನು ಹೋಗ್ತೇನೆ. ಅದಕ್ಕೆ ನಾನು ಯಾತಕ್ಕೆ ಹೋಗ್ತೇನೆ ಗೊತ್ತೇನು, ತಂದೆ ತಾಯಿಗಳಿಗೆ ಆಪತ್ತಿನಲ್ಲಿ ಸಹಾಯ ಮಾಡಬೇಕಾದ ನನ್ನ ಕರ್ತವ್ಯ, ಇಂಥ ಆಪತ್ತು ನಿಮಗೆ ಬಂದಿದೆ. ಮತ್ತೆ ಎರಡನೇದಾಗಿ ನೀವು ಹೋಗಿ ನಾನು ಉಳ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ, ಆದರೆ ನೀವು ಹೋಗಿ ನಾನು ಉಳ್ಕೊಂಡು ಉಪಯೋಗ ಇಲ್ಲ, ನಾನು ಹೋಗಿಬಿಟ್ರೆ ನೀವು ಭಾರಿ ಉಪಯೋಗ ಆಗುತ್ತೆ ಅಂತ ಹೇಳ್ತಾಳೆ. ಒಂದು ಉಪಯೋಗ, ಇವತ್ತಂತೂ ನೀವು ಬದುಕ್ತೀರಿ, ಮೊದಲನೇ ಉಪಯೋಗ, ಆಮೇಲೆ ಮದುವೆ ಮಾಡಿಕೊಳ್ಳೋ ಜವಾಬ್ದಾರಿ ನಿಮಗಿರೋದಿಲ್ಲ. ನಹಿ ಕನ್ಯೆಯ ಅರ್ಥ ಆಚಾರ ಸಂಗ್ರಹ ಮಾಡ್ತಾರದ, ಹೆಣ್ಣು ಮಗುವಿನಿಂದ ಏನು ಉಪಯೋಗ ನಿಮಗೆ, ಏನು ಪ್ರಯೋಜನ ಇಲ್ಲ. ವರದಕ್ಷಿಣೆ ಮೂಲ ಅಂತಾರಲ್ಲ ಆ ಟೈಪ್, ಒಂದು ವರದಕ್ಷಿಣೆ ಇರೋದಷ್ಟೇ ಕಾಟ ತಪ್ಪು, ಈಗಲೇ ಎಲ್ಲ ಪರಿಹಾರ ಆಗುವ ಬಕಾಸರ ತಿಂದಾಕಿಬಿಟ್ರೆ ಸಮಸ್ಯೆನೇ ಇರೋದಿಲ್ಲ. ನನ್ನ ಮದುವೆ ಜವಾಬ್ದಾರಿ ನಿಮಗೆ ಇರೋದಿಲ್ಲ, ನಿಶ್ಚಿತಿಯಾಗಿರಬಹುದು, ಅದಕ್ಕೆ ನಾನೇ ಹೋಗ್ತೇನೆ ಅಂತ ಅವಳೆದ್ಲು. ಒಬ್ಬ ಕನ್ಯೆಯಾಗಿ ತನ್ನ ಪಾಲಿನ ಕರ್ತವ್ಯವನ್ನ ತನ್ನ ವಯಸ್ಸು ಮೊದಲಾದ ಹಿನ್ನೆಲೆಯಲ್ಲಿ ಮಾತಾಡಿಲ್ಲಂತೆ. ಆಗ ಬ್ರಾಹ್ಮಣ ಮಾತಾಡ್ತಾನೆ, ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ಬ್ರಾಹ್ಮಣ ಅಂಬುದು ಎಷ್ಟು ಮುಖ್ಯನೋ. ಆಚಾರ್ಯ ಹೇಗೆ ಸಂಗ್ರಹ ಮಾಡ್ತಾರೆ ಅದನ್ನು, ತಷ್ಟ ಧಿಕಿತಿಸ್ಮ ವಿಪ್ರವರಿಯಹ, ಬಾಯಿ ಮುಚ್ಚು, ಬೈದ್ಬಿಟ್ಟು ನನ್ನ ತಕ್ಷಣ ಆ ಮಾತಾಡಬೇಡ, ಸುಮ್ಮನೆ ಬಾಯಿ ಮುಚ್ಚು ಅಂತ ಹೇಳ್ತಾನೆ. ಏನಂತ ಹೇಳಿದೆ ನೀನೀಗ, ನಾನು ಒಬ್ಬ ಹೆಣ್ಣು ಒಬ್ಬ ಕನ್ಯೆ, ನನ್ನಿಂದ ಏನೂ ಪ್ರಯೋಜನ ಇಲ್ಲ, ನಾನು ಸತ್ತೋಗ್ತೀನಿ ಅಂತ ಹೇಳ್ತಾ ಇದ್ದೀಯಾ, ನೀನು ಯಾರು ಹೇಳಿದ್ರು ಅಂತ ಕೇಳ್ತಾರೆ ಬ್ರಾಹ್ಮಣ. ಅಂತ ಸಮಯದೊಳಗೆ ಒಳ್ಳೆ ತತ್ವದ ವಿಚಾರ ಮಾತಾಡ್ತಾನೆ, ನೀನು ತಪ್ಪು ತಿಳ್ಕೊಂಡಿದ್ದಿ, ನಹಿ ಕನ್ಯೆಯ ಅರ್ಥ, ಹೆಂಗಸಿನಿಂದ ಏನು ಉಪಯೋಗ ಇಲ್ಲ ಅಂತ ತಿಳ್ಕೊಂಡ್ಬಿಡ್ಬೇಡ. ಗಂಡಸಿಗಿಂತ ಎಷ್ಟು ಬೆಲೆ ಇದೆಯೋ ಹೆಂಗಸಿಗೆ ಅಷ್ಟೇ ಬೆಲೆ ಇದೆ, ಅಲ್ಲ ಒಂದು ತೂಕ ಜಾಸ್ತಿ ಇದೆ ಅಂತ ಬ್ರಾಹ್ಮಣ ಹೇಳುತ್ತಾರೆ. ಇದು ನಮ್ಮ ಸಮಾಜ ಅರ್ಥ ಮಾಡ್ಕೊಳ್ಬೇಕಾದ್ರೆ ತುಂಬಾ ಮಹಾಭಾರತದ ಉಪಯೋಗ ಭಾರಿ ದೊಡ್ಡದು. ಹೆಂಗಸಿಗೆ ತುಂಬಾ ಬೆಲೆ ಇದೆ ಅಂತ ಆಚಾರ್ಯ ಹಾಗೆ ಸಂಗ್ರಹ ಮಾಡ್ತಾರೆ. ನೋಡು, ಒಬ್ಬ ಗಂಡಸು ಚೆನ್ನಾಗಿ ಬದುಕಿದ ಅಂದ್ರೆ ವಂಶೋದ್ಧಾರಕನಾಗ್ತಾನೆ, ಹೌದಲ್ಲೋ? ಅದು ಸರಿ. ಆದರೆ ಒಬ್ಬ ಹೆಂಗಸು ಚೆನ್ನಾಗಿದ್ಲು ಅಂತ ಕೇಳಿದರೆ ಕನ್ಯೋದಿತ ಬತ ಕುಲದ್ವಯ ತಾರಿಣಿ ಇತಿ ಆಚಾರ್ಯರ ಮಾತು. ಒಬ್ಬ ಕನ್ಯೆ ಎರಡು ಮನೆಯನ್ನು ಉದ್ಧಾರ ಮಾಡ್ತಾಳೆ ಅಂತ ಹೇಳ್ತಾರೆ. ತಾನು ಹುಟ್ಟಿದ ಮನೆ, ತಾನು ಸೇರಿದ ಮನೆ, ಎರಡು ಮನೆಯನ್ನು ಉದ್ಧಾರ ಮಾಡೋ ಶಕ್ತಿ ಹೆಂಗಸಿಗಿರೋದ್ರಿಂದ ಗಂಡು ಮಗ ಬದುಕೋದಕ್ಕಿಂತ ಹೆಣ್ಮಗ ಮಗಳು ಬದುಕಬೇಕಾದ್ದು ಭಾರಿ ಮುಖ್ಯ. ಹೆಂಗಸಿನಿಂದ ಏನೂ ಆಗೋದಿಲ್ಲ ಅಂತ ತಿಳ್ಕೊಂಡ್ಬಿಡ್ಬೇಡ, ನಿನ್ನಿಂದ ದೊಡ್ಡ ಪ್ರಯೋಜನ ಇದೆ, ನಾನು ನಿನ್ನ ಕಳಿಸೋದಿಲ್ಲ ಅಂತ ಹೇಳಿದರೆ. ಈ ಮಾತನ್ನು ಓದಿದ ಮೇಲೆ ಮತ್ತೆ ಹಗಲೆಲ್ಲ ಹೇಳ್ತಾ ಇರ್ತೇನೆ, ಇಡೀ ನಮ್ಮ ವಿಶ್ವದ ಇತಿಹಾಸದೊಳಗೆ ಸ್ತ್ರೀ ಕುಲಕ್ಕೆ ಮಹಿಳಾ ಸಮುದಾಯಕ್ಕೆ ನ್ಯಾಯ ಸಲ್ಲಿಸಿದ ಒಬ್ಬೇ ಒಬ್ಬ ಆಚಾರ್ಯ ಅಂದ್ರೆ ಮಧ್ವಾಚಾರ್ಯರಷ್ಟೇ, ಉಳಿದವರು ಯಾರು ನ್ಯಾಯ ಸಲ್ಲಿಸಲಿಲ್ಲ. ಅವ್ರೇನ್ ಮಾಡಿದ್ರು ಗೊತ್ತೇ, ಹೆಂಗಸರಿಗೆ ಮೋಕ್ಷನೇ ಇಲ್ಲ ಅಂತ ಹೇಳಿದವರಿದ್ದಾರೆ. ಹೆಂಗಸರಿಗೆ ಮೋಕ್ಷನೇ ಇಲ್ಲ, ಹೆಂಗಸರಿಗೆ ಜ್ಞಾನವೇ ಬೇಕಾಗಿಲ್ಲ, ಹೆಂಗಸರ ಮೂಲೆ ಗುಂಪು ಮಾಡಿದ ಜನ ಇದ್ದಾರೆ. ಎಷ್ಟೋ ಜನದಲ್ಲಿ ಹೆಂಗಸರು ಒಂದು ಮತ ಉಂಟು, ಆ ಮತದ ಪ್ರಕಾರ ಸನ್ಯಾಸಿಗಳಿಗೆ ಮಾತ್ರ ಮೋಕ್ಷ, ಹೆಂಗ ಸನ್ಯಾಸ ತಗೊಳ್ಳೇಬಾರದು, ಮುಗಿತಲ್ಲ ಕತೆ, ಮೋಕ್ಷ ಇಲ್ಲ. ಉಪಾಯವಾಗಿ ಅವಾಯ್ಡ್ ಮಾಡಿದ ಪ್ರಸಂಗ, ಅಡಿಗೆ ಊಟ ಮಾಡ್ಕೊಂಡಿರಿ, ನಾವು ಮೋಕ್ಷಕ್ಕೆ ಹೋಗ್ತೇವೆ ನೋಡ್ಕೋತ ಕೂತೀರಿ ಅಂತ ಅಷ್ಟೇ. ನಮ್ಮ ಮೋಕ್ಷಕ್ಕೆ ಹೋಗ್ತೇವೆ, ನೀವು ನೋಡ್ಕೋತ ಕೂತಿರ್ಬೇಕಾದ್ರೆ ನೀವು ಮೋಕ್ಷಕ್ಕೆ ಬರಬಾರದು. ಇಂಥ ಮತಗಳು ಎಷ್ಟಿವೆ ಗೊತ್ತೇನು? ಆಚಾರ ಸಿದ್ಧಾಂತ ಒಂದನ್ನು ಬಿಟ್ಟರೆ ಬೇರೆ ಯಾವ ಸಿದ್ಧಾಂತವೂ ಕೂಡ ಸ್ತ್ರೀಯ ಸ್ಥಾನಮಾನಗಳನ್ನ ವಿವೇಚನೆ ಮಾಡಲಿಲ್ಲ, ನ್ಯಾಯವನ್ನು ಧರಿಸಿಕೊಳ್ಳಲಿಲ್ಲ. ಆಚಾರ್ಯ ಸ್ಪಷ್ಟ ಬರೀತಾರೆ, ಕನ್ಯೋದಿತಾಪತ ಕುಲದ್ವಯ ತಾರಿಣೀತಿ. ಒಬ್ಬ ಹೆಣ್ಣು ಎರಡು ಕುಲಗಳನ್ನು ಉದ್ಧಾರ ಮಾಡ್ತಾಳಾದ್ರಿಂದ ನಿನ್ನಿಂದ ಪ್ರಯೋಜನ ಇಲ್ಲ ಅಂತ ಹೇಳಬೇಡ, ನಿನ್ನ ಕಳಿಸೋದಿಲ್ಲ ಅಂತ ಹೇಳಿಬಿಟ್ಟಂತೆ. ಹೆಂಗಸರಿ ಭಾರಿ ಖುಷಿಯಾಗತಕ್ಕಂಥ ಮಾತಿದು, ಭಾರಿ ಹುಷಾರಾಗಿರಬೇಕು. ಹೆಂಗಸು ಒಳ್ಳೆಯವಳಾಗಿದ್ದರೆ ಎರಡು ಮನೆ ಉಳಿಸ್ತಾಳೆ. ಏಕಾಶಿ ಉಪವಾಸ ಮಾಡಿಕೊಂಡು, ತುಳಸಿ ಪೂಜೆ ಮಾಡಿಕೊಂಡು, ಗೌರಿ ಪೂಜೆ ಮಾಡಿಕೊಂಡು, ತಾಯಿ ಮಾತೃದೇವೋ ಹೋವ, ಪಿತೃದೇವೋ ಹೋವ, ಗಂಡಸಿಗೆ ಅಷ್ಟೇ ಹೇಳಿದ್ದಲ್ಲ, ಅದನ್ನು ಎಲ್ಲರಿಗೂ ಹೇಳಿದ್ದು. ಆ ರೀತಿ ಸರಿಯಾಗಿ ಬದುಕಿದರೆ ತಾನು ಹುಟ್ಟಿದ ಮನೆಯನ್ನು ಉಳಿಸ್ತಾಳೆ, ತಾನು ಸೇರೋ ಮನೆಯನ್ನು ಉಳಿಸ್ತಾಳೆ, ಅಷ್ಟು ಹೆಮ್ಮೆಯಿಂದ ಬದುಕ್ತಾಳೆ. ಇದು ಸ್ತ್ರೀಗೆ ಸಲ್ಲಬೇಕಾದ ದೊಡ್ಡ ಗೌರವ ಇದು. ಆಚಾರ್ಯ ಹೇಳ್ತಾರೆ, ಎಚ್ಚರಿಕೆಯಿಂದ ಹೇಳ್ತಾರೆ, ಹುಷಾರಾಗಿರಿ ಹೆಂಗಸು, ಎರಡು ಮನೆ ಉಳಿಸ್ತಾಳೆ ಒಳ್ಳೆಯವಳಾಗಿದ್ರೆ, ಕೆಟ್ಟರೆ ಎರಡು ಮನೆ ಹಾಳು ಮಾಡ್ತಾಳೆ, ಆದ್ರಿಂದ ಹುಷಾರಾಗಿರಿ ಅಂತ ಹೇಳ್ತಾರೆ. ಒಬ್ಬ ಗಂಡು ತಾನು ಹುಟ್ಟಿದ ಮನೆ ಮಾತ್ರ ಹಾಳು ಮಾಡಿದರೆ, ಹೆಂಗಸು ಎರಡು ಮನೆ ಹಾಳು ಮಾಡ್ತಾಳಾದ್ರಿಂದ ಭಾರಿ ಹುಷಾರಾಗಿರಿ ಅನ್ನೋ ಎಚ್ಚರಿಕೆಯನ್ನು ಕೊಡ್ತಾರೆ. ಅದಕ್ಕೇನೆ ಸ್ತ್ರೀಯನ್ನ ಚೆನ್ನಾಗಿ ನೋಡ್ಕೋಬೇಕಾದ ಜಾತಕ್ಕೆ ಅಂದ್ರೆ ಎರಡು ಮನೆ ಉಳಿಸ್ತಕ್ಕಂಥ ಜವಾಬ್ದಾರಿ ಇದೆಯಲ್ಲ, ಅದಕ್ಕೆ ವೇದಾಧಿಕಾರ ಹೆಂಗಸರು ಯಾತಕ್ಕಿಲ್ಲ ಅಂದ್ರು ತುಂಬಾ ಜವಾಬ್ದಾರಿ ಇದೆಯಲ್ಲ, ಸ್ವಲ್ಪ ರಿಲ್ಯಾಕ್ಸ್ ಮಾಡಿದರಷ್ಟೇ. ಆದ್ರಿಂದ ನೀವು ಜಾಸ್ತಿ ಈ ಕಡೆ ಗಮನ ಕೊಡಿ ಅಂತ ಅವ್ರಿಗೆ ಅನುಗ್ರಹ ಮಾಡಿದ್ದೆ ಹೊರತು ನಿಂದೆ ಮಾಡಿದ್ದಲ್ಲ. ಅದನ್ನ ಅನುಗ್ರಹ ಪ್ರಿನ್ಸಿಪಾಲ್ ವರ್ಕ್ಲೋಡ್ ಸ್ವಲ್ಪ ಕಡಿಮೆ, ಯಾಕೆ ಗೊತ್ತೇನು, ಅಡ್ಮಿನಿಸ್ಟ್ರೇಷನ್ ಇರ್ತದಲ್ಲ, ವರ್ಕ್ಲೋಡ್ ಕಡಿಮೆ ಮಾಡ್ತಾರೆ. ಹೆಂಗಸರಿಗೆ ವರ್ಕ್ಲೋಡ್ ಜಾಸ್ತಿ, ಸ್ವಲ್ಪ ಗಂಡ ಮಕ್ಕಳು ಯೋಗಕ್ಷೇಮ ನೋಡಬೇಕು, ಅಡಿಗೆ ಗಿಡಿಗೆಲ್ಲ ಮಾಡಬೇಕು, ಅದಕ್ಕೆ ಓದೋದು ವೇದ ಓದಬೇಕಾಗಿಲ್ಲ ಅಂತ ಹೇಳಿದ್ರಷ್ಟೇ. ಇವ್ರೇನ್ ತಿಳ್ಕೊಂಡ್ಬಿಟ್ರು, ಓದಲೇಬೇಕಾಗಿಲ್ಲ, ಏನು ಓದಬೇಕಾಗಿಲ್ಲ ಅಂತ ತಿಳ್ಕೊಂಡ್ರು, ಏನು ಓದಬೇಕಾಗಿಲ್ಲಲ್ಲ, ವೇದ ಓದಬೇಕಾಗಿಲ್ಲ, ನೀವು ಜವಾಬ್ದಾರಿ ಜಾಸ್ತಿ ಆದ್ದರಿಂದ ಈ ರೀತಿ ಮಾಡಿ ಅಂತ ಹೇಳಿದ್ರು. ಇದು ಸ್ತ್ರೀಯರ ಬಗ್ಗೆ ಕೊಟ್ಟ ಎಚ್ಚರದ ಮಾತು. ನಿನ್ನ ನಾನು ಕಳಿಸೋದಿಲ್ಲ. ಇನ್ನೊಂದು ಮಾತನ್ನು ಹೇಳ್ತಾನೆ ಆ ಬ್ರಾಹ್ಮಣ, ನಿನ್ನ ಕಳಿಸೋ ಬಿಡಿಸೋ ಪ್ರಶ್ನೆ ನನಗೆ ಬರೋದೇ ಇಲ್ಲ, ನಿನ್ನ ನನ್ನ ಮೇಲೆ ಹಕ್ಕೇ ಇಲ್ಲ ಅಂತ ಹೇಳ್ತಾನೆ. ಎಷ್ಟು ಒಳ್ಳೆ ಮಾತಿದ್ರು, ಒಬ್ಬ ಕನ್ಯೆಯ ಮೇಲೆ ತಂದೆ ತಾಯಿಗಳಿಗೆ ಹಾಗೆ ಮಾಡೋ ಹಕ್ಕು ಇಲ್ಲವೇ ಇಲ್ಲ. ಯಾತಕ್ಕೆ ಅಂದ್ರೆ ಅವಳು ಇನ್ನೊಬ್ಬನ ಸ್ವತ್ತವಳು, ನಾವು ಮದುವೆ ಮಾಡಿ ಕೊಟ್ಟ ನಮ್ಮ ಜವಾಬ್ದಾರಿ ಮುಗೀತದೆ ಹೊರತು ನಮ್ಮ ಮನೆಯ ವಸ್ತು ಅಲ್ಲ ಅದು, ಇನ್ನೊಬ್ಬರ ಮನೆಯ ವಸ್ತು ಅದು. ಆ ವಸ್ತುವನ್ನು ಒಪ್ಪಿಸಬೇಕಷ್ಟೇ. ನಾವು ಬಸ್ಸಲ್ಲಿ ಯಾರು ಬಿಟ್ಟೋಗಿದ್ರೆ ಬ್ರೀಫ್ಕೇಸ್ ಬಿಟ್ಬಿಟ್ಟಿರ್ತಾರೆ ನೋಡಿ, ಎಲ್ಲ ಹೋಗ್ಬರ್ತಾರೆ ಇಟ್ಕೊಂಡು ಇಳಿತೀರಾ ಅಂತ ಕೇಳ್ತಾರೆ, ಇಳಿಯೋದಿಲ್ಲ ಅಂತ ಹೇಳ್ತೇವಲ್ಲ, ನೋಡ್ಕೋತ ಕೂಡಿ ಅಂತ ಬಿಟ್ಬಿಡ್ತಾನೆ ಪಾಪ. ಬಿಟ್ಟು ಕೊಡ್ಕೋತಾರೆ ಎಷ್ಟು ಜವಾಬ್ದಾರಿ ಅಂದ್ರೆ ಅವ್ನು ಹೋದ ನಿಧಾನ ಬರ್ತಾನೆ ಪಾಪ, ಬಸ್ ಸ್ಟಾರ್ಟ್ ಆಗಿಬಿಡುತ್ತೆ, ಒದರ್ತಿರ್ಬೇಕು ಎಲ್ಲಿ ಎಲ್ಲಿ ಅಂತ ಹೇಳಿಬಿಟ್ಟು ಅವ್ನು ನಿಧಾನ ಬರ್ತಾನೆ. ಒಪ್ಸೋಗ್ಬಿಟ್ಟಿರ್ತಾನಲ್ಲ, ಯಾರಿಗಿದು ಒಳ್ಳೆಯವರಿಗೆ, ಕೆಟ್ಟವರ ದುಷ್ಟಿಸ್ಕೊಂಡು ಹೋಗ್ಬಿಟ್ಟಿರ್ತಾನೆ, ಯೋಚನೆ ಇಲ್ಲ, ಆ ಬರೋಕಿಂತ ಇವರೇ ಹೋಗ್ಬಿಟ್ಟಿರ್ತಾನೆ. ಜವಾಬ್ದಾರಿಯವರಿಗೆ ಭಾರಿ ರಿಸ್ಕ್ ಅದು. ಒಂದು ಆರಾಮ ಕೊಡೋಗಿಲ್ಲ ಅವನೀಗ, ಏನು ಇಟ್ಟೋಗ್ಬಿಟ್ಟಿದ್ದಾರೆ ಪದಾರ್ಥನ, ಅವ್ನು ಕೊಡೋವರೆಗೂ ನನಗೆ ನನ್ಗತಿಯ ಮರ್ಯಾದೆ ಪ್ರಶ್ನೆ, ಯಾರೋ ಹೋಯ್ದುಬಿಟ್ಟು ನೀನೇ ಹೋಯ್ದಿದ್ದೀನಿ ಅಂತ ಹೇಳ್ತಾನೆ, ಮರ್ಯಾದೆ ಹೋಗುತ್ತೆ. ದುಡ್ಡು ಹೋಯ್ತು ಮರ್ಯಾದೆನೇ ಹೋಯ್ತು, ಮರ್ಯಾದಸ್ಥ ಬಹಳ ಹೆದರ್ತಾನೆ. ಒಬ್ಬ ಹೆಂಗಸು ಅಂದ್ರೆ ಒಂದು ರಕ್ಷಣೆ ಕೊಟ್ಟ ಪದಾರ್ಥ ಇದ್ದಾಗ, ಗಂಡ ಮದುವೆ ಮಾಡಿಕೊಳ್ಳೋ ಓನರು, ಇವನು ಬರೀ ನೋಡ್ಬೇಕಷ್ಟೇ. ಆದ್ರಿಂದ ನಿನ್ನ ಕೊಡೋ ಹಕ್ಕು ನನಗಿಲ್ಲ, ನಿನ್ನ ಕಳಿಸೋ ಹಕ್ಕು ನನಗಿಲ್ಲ, ನಿನ್ನ ಗಂಡನ ಸ್ವತ್ತು, ಆದ್ರಿಂದ ನಿನ್ನನ್ನು ಕಾಪಾಡಬೇಕು, ನಾನು ಮದುವೆ ಮಾಡಿಕೊಟ್ಟು ಒಪ್ಪಿಸಿಬಿಡಬೇಕು, ಆದ್ರಿಂದ ನಿನ್ನ ಕಳಿಸೋ ಯೋಚನೆ ಮಾಡಲೇಬೇಡ ಅಂತ ಹೇಳ್ಬಿಟ್ಟಂತೆ. ಇದೇ ಮಾತನ್ನ ಇಲ್ಲಿ ಮಾತನ್ನ ಕಾಳಿದಾಸ ಅಭಿಜ್ಞಾನ ಶಾಕುಂತರದಲ್ಲಿ ಹಾಗೆ ಉಪಯೋಗ ಮಾಡಿಕೊಡ್ತಾನೆ ಈ ಮಾತನ್ನು. ಅರ್ಥೋ ಹಿ ಕನ್ಯಾ ಪರಕೀಯ ಏವ, ಕಣ್ಣರ ಬಾಯಲ್ಲಿ ಕಾಳಿದಾಸ ಮಹಾಭಾರತ ವೇದವ್ಯಾಸರ ಮಾತನ್ನು ಆಡಿಸ್ತಾನೆ. ಅರ್ಥೋ ಹಿ ಕನ್ಯಾ ಪರಕೀಯ ಏವ, ಕನ್ಯಾ ಪರಕೀಯ ಅರ್ಥ ಏವ, ಹೆಂಗಸು ಎಂದೂ ಕೂಡ ಗಂಡನಿಗೆ ಸೇರ್ತಕ್ಕಂಥವಳೇ ಹೊರತು ತಂದೆ ತಾಯಿಗಳ ಸ್ವತ್ತಲ್ಲ. ಕಣ್ಣುವರಿ ಮಾತನ್ನು ಹೇಳ್ತಾರೆ ಶಕುಂತಲೆ, ನೀನು ಮದುವೆ ಮಾಡಿಕೊಡ್ಬೇಕಾದ ನನ್ನ ಜವಾಬ್ದಾರಿ ಮದುವೆ ಆಗಿದೆ ನಿನಗೀಗ, ಆದರೆ ಗಂಡನ ಮನೆ ಸುರಕ್ಷಿತ ಕಳಿಸಿಕೊಡ್ಬೇಕಾದ ನನ್ನ ಜವಾಬ್ದಾರಿ ಕಳಿಸಿಕೊಡ್ತಾ ಇದ್ದೇನೆ, ಕಳಿಸಿಕೊಟ್ಟ ಮೇಲೆ ನನ್ನ ಜೀವನ ನೆಮ್ಮದಿ ಸಿಗ್ತದೆ, ನನಗೆ ನೆಮ್ಮದಿ ಸಿಗೋದಿಲ್ಲ ಅಂತ ಹೇಳ್ತಾರೆ. ಇದು ಮಹಾಭಾರತದ ಮಾತನ್ನು ಹಾಗೆ ಅನುಕರಣೆ ಮಾಡಿದ್ದು ಉಪಯೋಗ ಮಾಡಿಕೊಂಡಿತ್ತು. ನೀನು ಮಾತಾಡಬೇಡ ಸುಮ್ಮನೆ ಆಗು ಅಂತ ಹೇಳಿಬಿಟ್ಟನಂತೆ. ಹೇಳ್ತೀನಿ ನಾನು ಹೋಗ್ತೇನೆ ಅಂತ ಹೇಳಿಲ್ಲಲ್ಲ, ನಿನ್ನ ಕಳಿಸೋ ಹಕ್ಕು ನನಗಿಲ್ಲ ಅಂತ ಹೇಳ್ತಾನೆ ಗಂಡ. ಆಚಾರ್ಯರ ಮಾತನ್ನು ಓದಿದರೆ ಸಂಸಾರ ಜವಾಬ್ದಾರಿ ಎಷ್ಟು ದೊಡ್ಡದು ಅಂತ ಗೊತ್ತಾಗುತ್ತೆ. ಮಗಳನ್ನು ಕಳಿಸೋ ಹಕ್ಕಿಲ್ಲ, ಆ ಮಗಳು ನನಗೆ ಸೇರಿದವಳೇ ಅಲ್ಲ, ಇನ್ನು ಹೆಂಡತಿನ ಕಳಿಸೋ ಹಕ್ಕಿಲ್ಲ. ಜಾಯ ಸಖೇತಿ ವಚನಂ ಶ್ರುತಿಗಹ ಶ್ರುತಿಗಂ ಅಂತ ಆಚಾರ್ಯರವ. ಹೆಂಡತಿ ಅಂದ್ರೆ ಸ್ನೇಹಿತಳಿದ್ದಾಗ ಅವಳ ಮೇಲೆ ನಾ ರಕ್ಷಣೆ ಮಾಡ್ತೇನೆ ಅಂತ ಮದುವೆ ಆಗಿರ್ತಾರೆ. ಮದುವೆ ಮಂಟಪದಲ್ಲಿ ಕೂತಾಗ ಕೈ ಯಾಕೋತಾನು ಕೈಲಿಡೋದು, ಇವಳ ಯೋಗಕ್ಷೇಮ ನಿನ್ನದು ಅಂತ ಒಪ್ಪಿಸೋದು ಅಂತ ಅರ್ಥ. ಅದಕ್ಕೆ ಇವಳ ಯೋಗಕ್ಷೇಮ ನಿನಗೆ ಪಾಣಿಗ್ರಹಣ ಅಂತ ಅದಕ್ಕೆ ಕರೀತಾರೆ. ಕೈ ಹಿಡಿದು ಕಾಪಾಡು ಅಂತ ಹೇಳ್ತಾರಲ್ಲ, ಹಾಕಿ ನಾನು ಕೈ ಹಿಡಿದಿರೋದು ಕಾಪಾಡಲಿಕ್ಕೆ ಹೊರತು ರಾಕ್ಷಸರ ಬಾಯಿ ಕೊಡ್ಲಿಕ್ಕಲ್ಲ. ನಿನ್ನ ಕಳಿಸೋ ಹಕ್ಕು ನನಗಿಲ್ಲ, ಮದುವೆ ಆಗೋ ಮಂತ್ರ ಇರೋದೇ ಹಾಗೆ, ಆದ್ರಿಂದ ನಿನ್ನ ಕಳಿಸೋದಿಲ್ಲ, ಅವಳನ್ನು ಕಳಿಸೋದಿಲ್ಲ, ನಾನೇ ಹೋಗ್ತೇನೆ ಅಂತ ಹೇಳಿ ಬ್ರಾಹ್ಮಣ ಮತ್ತೆ ತಯಾರಾದನಂತೆ. ಅಷ್ಟೊತ್ತಿಗೆ ಸಣ್ಣ ಮಗ ಇದ್ದ, ನೀನು ಚಿಕ್ಕ ಹುಡುಗ, ಅವನು ಮಗು, ಅವನು ಪಾಪ ಎಲ್ಲ ಮಾತು ಕೇಳಿಸ್ಕೊತಾ ಇದ್ದಾನೆ. ಅವನಿಗೇನೋ ಹೊಡಿತಂತೆ ಪಾಪ ಇದ್ದಕ್ಕಿದ್ದಾಗೆ, ಅಪ್ಪ ನೀನ್ಯಾಕೆ ಹೋಗ್ತೀಯಾ, ಹೋಗ್ಬೇಡ ಬಿಟ್ಬಿಡಿ, ಅಮ್ಮ ನೀನು ಹೋಗ್ಬೇಡ, ಅಕ್ಕ ನೀನು ಹೋಗ್ಬೇಡ, ಯಾರು ಹೋಗ್ಬೇಕಾಗಿಲ್ಲ. ಅಲ್ಲೊಂದು ಹುಲ್ಲಿತ್ತಂತೆ, ಒಂದು ಕಡ್ಡಿ ಹುಲ್ಲು ಕಡ್ಡಿ ಇತ್ತಂತೆ, ತಗೊಂಡಂತೆ. ಅಮ್ಮ ಯೋಚನೆ ಮಾಡಿ, ಪ್ರಾಹ ಸ್ವಹಸ್ತಗ ತೃಣಂ ಪ್ರತಿದರ್ಶ ಚೈಷಾಂ, ಆ ಹುಲ್ಲು ಕಡ್ಡಿ ತೋರಿಸ್ತಾರೆ, ನೀವು ಯಾರು ಹೋಗ್ಬೇಕಾಗಿಲ್ಲ, ಈಗೋ ಏತೇನ ರಾಕ್ಷಸ ಮಹಂ ನಿಹನಿಶ್ಚಯೇವ, ಇದನ್ನು ತಗೊಂಡು ಹೋಗ್ಬಿಟ್ಟು ರಾಕ್ಷಸರ ಕೊಂದು ಹಾಕ್ಬಿಡ್ತೇನೆ. ಮಕ್ಕಳ ಸೈಕಾಲಜಿ ಅದು, ಅವನಿಗೆ ರಾಕ್ಷಸ ಎತ್ತಿಗೆ ಕೊಂದು ಹೊರದಾಕ್ಬಿಡ್ತಾರೆ, ಹುಡಿ ಬಂದ್ರೆ ಹೊರದಾಕ್ಬಿಡ್ತೇನೆ ಅಂತ ಹೇಳ್ತಿರ್ತಾರೆ ಪಾಪ. ಆ ಹುಲಿ ಕಲ್ಪನೆಯೇ ಇಲ್ಲ ಅವನಿಗೆ, ರಾಕ್ಷಸನ ಕಲ್ಪನೆಯೇ ಇಲ್ಲ, ಮಕ್ಕಳ ಸ್ವಭಾವ, ಈ ಹುಲಿ ಕಡ್ಡಿ ತಗೋತೇನೆ ರಾಕ್ಷಸನ ಹೊಡೆದ ಹಾಕಿಬಿಡ್ತೇನೆ, ಅದನ್ನು ಯಾರು ಹೋಗಬೇಡಿ ಅಂತ ಹೇಳಿದ ನಾನು. ಆಗ ತಂದೆ ತಾಯಿಗಳಿಗೆ ಸ್ವಲ್ಪ ರಿಲ್ಯಾಕ್ಸ್ ಆದಾಗಾಯ್ತಂತೆ. ಪಾಪ ಒಂಥರ ದುಃಖದ ಮೂಡಿತ್ತಲ್ಲ, ಸ್ವಲ್ಪ ಅದು ಸಂತೋಷದ ಮೂಡಿ ಚೇಂಜ್ ಆಯ್ತು. ರಾಕ್ಷಸ ನಮ್ಮನ್ನು ಕೊಲ್ತಾನೆ ಕೊಲ್ತಾನೆ ಅಂತ ಕೊರಗ್ತಾ ಇದ್ರೆ, ನಾನವನು ಕೊಲ್ತೇನೆ ಅಂತ ಒಬ್ಬ ಒಂದು ವಾಯ್ಸ್ ಬಂತಲ್ಲ, ಭಾರಿ ಖುಷಿ ಆಯ್ತಂತೆ. ಅವ್ರು ನಕ್ಕರಂತಾಗ, ಆ ದುಃಖದಲ್ಲ ನಕ್ಕರಂತೆ. ನಗ್ತಿರ್ಲಿಕ್ಕೇನೆ ಕುಂತಿ ಏನ್ ಮಾಡಿಲ್ಲಂತೆ, ಸುವಾಕ್ಯ ಮನೋಸಾ ಪ್ರವಿವೇಶ ಕುಂತಿ, ಆಚಾರ ಬರೀತಾರೆ. ಓ ಒಳ್ಳೆ ಮೂಡಿದೆ, ಈಗ ಹೋಗೋಣ ಅಂತ ಹೋದ್ಲು. ನೋಡಿ ಹೇಗೆ ಶಕರ ನೋಡಬೇಕು ಅಂತ ಹೇಳ್ತಾ, ಒಂದು ಕೆಲಸ ಆಗಬೇಕು ಅಂತಿದ್ರೆ ಒಳ್ಳೆ ಮೂಡಲಿದ್ದ ನಮ್ಗೆ ಸಾಲ ಕೇಳಕ್ ಹೋದವನು ಏನಾದ್ರು ಅಳಬೇಕು ಹೇಳ್ಬಿಟ್ರೆ ಒದ್ದು ಕಳಿಸ್ತಾರೆ. ಸಾಲ ಕೊಡದಂದ್ರೆ ಪುಣ್ಯ, ನಾಳೆಗೆ ಬರದೆ ಹೋದ್ರೆ ಬರೋದು. ಲೀವ್ ಅಪ್ಲೈ ಮಾಡ್ಬೇಕಾದ್ರೆ ಮೂಡ್ ನೋಡ್ತಾರೆ, ಆಫೀಸರ್ ಮೂಡ್ ನೋಡ್ತಾನೆ ಹೇಗಿರುತ್ತೆ ಅಂತ ಯೋಚನೆ ಮಾಡಿಬಿಟ್ಟು ಮೂಡ್ ನೋಡದೆ ಕೆಲಸ ಮಾಡಬಾರದು. ಶುಭ ಶಕರವನ್ನು ಅನುಸರಿಸಿ ಮುಂದೆ ಹೋದಂತೆ, ಸುವಾಕ್ಯ ಮನುಸ ಪ್ರವಿವೇಶ ಕುಂತಿ. ಆಚಾರ ತಾತ್ಪರ್ಯ ನಿರ್ಣಯ ಅಂದ್ರೆ ಬೇರೆ ಯಾರಿಗೂ ಬರಲೇ ಸಾಧ್ಯವೇ ಇಲ್ಲ. ಆಜ್ಞಾಂ ಅನ್ನೈರಧಾರ್ಯ, ಯಾವ ಪದಗಳು, ಏನು ಶೈಲಿ, ಎಂಥ ಕಾಂಪ್ಯಾಕ್ಟ್ ಆಗಿ ಬರೀತಾರೆ, ಎಷ್ಟು ಸ್ಪಷ್ಟತೆ ಇದೆ, ಎಷ್ಟು ಧರ್ಮಸೂಕ್ಷ್ಮಗಳ ಒಂದು ಪ್ರವಾಹವನ್ನು ತುಂಬಿಸ್ತಾರೆ. ಮಧ್ವಾಚಾರ್ಯ ಮಧ್ವಾಚಾರ್ಯರೇ, ಆಚಾರ್ಯಾಹ ಶ್ರೀಮದ್ ಆಚಾರ್ಯಾಹ ಸಂತುಮೇ ಜನ್ಮ ಜನ್ಮನಿ ಅಂತ ಹೇಳಲೇಬೇಕು ಸ್ಪಷ್ಟವಾಗಿ. ಸುವಾಕ್ಯ ಮನುಸ ಪ್ರವಿವೇಶ ಕುಂತಿ, ಆ ಮಾತನ್ನು ಕೇಳಿದ ತಕ್ಷಣ ಕುಂತಿ ಸರಕನ ಒಳಗೆ ಹೋದಂತೆ. ಅವ್ರು ನೋಡ್ತಾರೆ ಈಗ ಬಂದಿದ್ದಾಳೆ ಹಸುಬಳೆ ನೋಡ್ತಾನೆ ಇದ್ರು. ಪಾಪ ಒಳಗೆ ಬಂದ ತಕ್ಷಣ ಅವ್ರಿಗೆ ಸ್ವಲ್ಪ ಸಂಕೋಚ ಅನಿಸ್ತು, ನಮ್ಮ ದುಃಖದ ಮಧ್ಯ ಪಾಪ ಬಂದಿದ್ದಾಳೆ ಮಾತಾಡ್ಸಕ್ಕೆ ಅಂತ ಹೋಗ್ತಾರೆ. ಕೂತಿರ್ತಾರೆ, ಅಷ್ಟೊತ್ತು ಕೇಳ್ಕೊಂಡಿದ್ದೇನೆ ಹೇಳೋದಿಲ್ಲ, ಏನು ಬ್ರಾಹ್ಮಣ ಏನು ಸಮಾಚಾರ, ಯಾಕೆ ದುಃಖ ಪಡ್ತಾ ಇದ್ದೀರಲ್ಲ ಅಂತ ಕೇಳಿದ್ದಂತೆ. ಆ ಎಲ್ಲ ಕಥೆ ಹೇಳ್ತಾನೆ ಬ್ರಾಹ್ಮಣ. ಅಮ್ಮ ಹೀಗಾಗಿದೆ, ಬಕಾಸುರ ಅಂತ ಒಬ್ಬ ರಾಕ್ಷಸ ಗಂಟು ಬಿದ್ದಿದ್ದಾನೆ, ಅವನಿಗೆ ನಾವು ಇಂಥ ಒಂದು ಕಾಣಿಕೆ ಕೊಡಬೇಕಾಗಿದೆ, ಇಲ್ದವ್ರು ಕೊಂದ ಹಾಕಿಬಿಡ್ತಾ ಊರೊಳಗೆ ಬಂದ್ಬಿಡ್ತಾನ ಅವನು, ಊರೊಳಗೆ ಬರಬಾರದು ಅಂತ ಇದ್ರೆ ನಾವು ಮನೆಗೆ ಒಬ್ಬರು ಅಂತ ಇರೀತಿ ಕಳಿಸಬೇಕಾಗಿದೆ. ನಾಳೆ ನಮ್ಮ ಸರದೇ ಇದೆ, ಇವತ್ತು ಬೆಳಗಾಗೋತಿ ತಯಾರು ಮಾಡ್ಕೊಂಡು ಬೆಳಗ್ಗೆ ತಯಾರಿರು ಆಹಾರ ತಯಾರಿರ್ಬೇಕು ಅವನಿಗೆ, ಅದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದೇನೆ. ಒಬ್ಬ ಪುರುಷ ಮಾತ್ರ ಸಿಕ್ಕಿಲ್ಲ, ಅದಕ್ಕೆ ನಾವು ಯೋಚನೆ ಮಾಡ್ತಾ ಇದ್ದೇವೆ, ಯಾರು ಹೋಗಬೇಕು ಅಂತ ಹೇಳಿಬಿಟ್ಟು ಅದಕ್ಕೆ ನಾವು ಯೋಚನೆ ಮಾಡ್ತೇವೆ ಹೊರತು ಇನ್ನೇನು ಸಮಸ್ಯೆ ಇಲ್ಲ, ಯಾರು ಹೋಗಬೇಕು ಅದು ಅಷ್ಟೇ ಸಮಸ್ಯೆ ಅಂತ ಹೇಳಿದೆ ನಾನು. ಆಗ ಕುಂತಿ ಒಂದು ಮಾತಾಡ್ತಾಳೆ, ಬ್ರಾಹ್ಮಣ ಅಷ್ಟೇನ ಸಮಸ್ಯೆ, ಎಲ್ಲ ತಯಾರಿದೆ ತಾನೆ, ಒಬ್ಬ ಹುಡುಗ ಬೇಕು ತಾನೆ, ಹೋಗ್ಲಿಕ್ಕೆ ಪುರುಷ ಬೇಕು ತಾನೆ, ಯೋಚನೆ ಮಾಡಬೇಡ. ನೋಡು ಬ್ರಾಹ್ಮಣ, ನನಗೆ ಪಂಚಸುತ ಯಥೋಮೆ, ನನಗೆ 5 ಜನ ಗಂಡಸು ಮಕ್ಕಳಿದ್ದಾರೆ, ತೇಷು ಏಕಏವ ನರವೈರಿ ಮುಖಾಯ ಯಾತು, ಒಬ್ಬನು ಕಳಿಸ್ಬಿಡ್ತೇನೆ ಬಿಡು ಅದಕ್ಕೆ ಯಾಕೆ ಅಂತ ಹೇಳಿಬಿಟ್ಲು. 5 ಜನ ಮಕ್ಕಳಿದ್ದಾರೆ ನನಗೆ, ಗಂಡು ಮಕ್ಕಳಿದ್ದಾರೆ, ಒಬ್ಬನು ಕಳಿಸಿಬಿಡ್ತೇನೆ, ಎಲ್ಲ ತಯಾರಿದೆ ತಾನೆ, ಕರ್ಕೊಂಡು ಹೋಗ್ತಾಳೆ ಅಂತ ಹೇಳಿದ್ರೆ ಅಂತ. ಆ ಬ್ರಾಹ್ಮಣನ ಉಚ್ಚಾಪಟ್ಟಿ ಆಶ್ಚರ್ಯ ಆಗಿಬಿಡುತ್ತೆ. ಅಮ್ಮ ಏನ್ ಮಾತಾಡ್ತಿ ಅಂತ ಕೇಳ್ತೀನಿ, ಏನ್ ಮಾತಾಡ್ತಿದ್ದಿ, ಎಲ್ಲಿಯೋ ಊರಿಗಿರಿ ಕಳಿಸೋದಲ್ಲ ಇದು, ಹೋಗೇ ಬಿಡ್ತಾರ ಅಂತಿಂತ ರಾಕ್ಷಸ, ಭಾರಿ ಭಯಂಕರ ರಾಕ್ಷಸ ಅವನು, ಬಕಾಸುರ ಅವನು, ರುದ್ರದೇವರ ವರ ಇದೆ ಅವನಿಗೆ, ನೀನು 5 ಜನ ಮಕ್ಕಳಿದ್ದಾರೆ ಒಬ್ಬನು ಕಳಿಸ್ತೀನಿ ಅಂತ ಹೇಳ್ತೀಯಲ್ಲ, ಎಂಥ ತಾಯಿ ಅಮ್ಮ ನೇನು ಅಂತ ಕೇಳ್ತಾನೆ. ಎಂಥ ತಾಯಿ, 5 ಜನ ಮಕ್ಕಳಿದ್ದಾರೆ ಒಬ್ಬನು ಕಳಿಸ್ತಿ ಅಂತ ಹೇಳ್ತೀಯಲ್ಲ, ನೋಡೋದಕ್ಕೆ ಏನನ್ಸುತ್ತೆ, 5 ಜನ ಇದ್ರೆ ಒಬ್ಬರು ಕಳಿಸಿಬಿಟ್ರಾಯ್ತು ಅಂತ ಹೇಳಿ, ಅದು ಸಾಧ್ಯ ಇಲ್ಲ, ನನಗೆ ತಾಯಂದರ ಮನಸ್ಸು ಗೊತ್ತು ಅಂತ ಹೇಳ್ತಾನೆ. ತಂದೆ ತಾಯಿಗಳ ಮನಸ್ಸು ಎಷ್ಟು ಅಂತ ನನಗೆ ಗೊತ್ತಿದೆ. ನಿಜವಾಗ್ಲೂ ಆಶ್ಚರ್ಯ, ತಂದೆ ತಾಯಿಗಳ ಮನಸ್ಸು ಎಷ್ಟು ಗೊತ್ತಾ, ಇವತ್ತು ಅನೇಕರಿಗೆ ಗೊತ್ತಿಲ್ಲ, ಒಬ್ಬರಿಬ್ರು ಮಕ್ಕಳು ಇರ್ತಾರೆ ಅಷ್ಟೇನೆ, ಹಿಂದೆ ಆಗಿರಲಿಲ್ಲ, 10-15 ಜನ ಮಕ್ಕಳಿರೋ ಕಾಲ ಇತ್ತು, ಕೇವಲ ಒಂದು 50 ವರ್ಷ ಹಿಂದೆ ಹೋಗಿಬಿಟ್ರೆ ನಿಮಗೆ ತುಂಬಾ ಮಕ್ಕಳಿರೋ ಕಾಲ. ಅದು 10 ಮಕ್ಕಳಿದ್ರು ಕೂಡ ತಂದೆ ತಾಯಿಗಳು ಸ್ವಲ್ಪ ಬೇಜಾರು ಮಾಡ್ಕೋತಾ ಇದ್ದಿಲ್ಲ, ಪಾಪ ತಮ್ಮ ಅನ್ನ ತ್ಯಾಗ ಮಾಡಿ ತಮ್ಮ ಸುಖ ತ್ಯಾಗ ಮಾಡಿ 8 ಜನ ಮಕ್ಕಳನ್ನು ಬೆಳೆಸ್ತಾ ಇದ್ರು. 10 ಜನ ಮಕ್ಕಳು ಇಬ್ಬರು ತಂದೆ ತಾಯಿಗಳಿಗೆ ಭಾರ ಅಂತ ಅನ್ಕೋತಾನೆ ಇರಲಿಲ್ಲ ಅವರು, 8 ಚೆನ್ನಾಗಿ ಬೆಳೆಸ್ತಾ ಇದ್ರು. ಅಂದ್ರೆ ಎಂದೂ ಮಕ್ಕಳು ತಾಯಿಗೆ ಭಾರ ಆಗೋದಿಲ್ಲ, ತಂದೆ ತಾಯಿ ಭಾರ ಆಗೋದೇ ಇಲ್ಲ. ಆದರೆ ಅದೇ 10 ಮಕ್ಕಳಿಗೆ ಇಬ್ರು ತಂದೆ ತಾಯಿ ಭಾರ ಆಗಿಬಿಡ್ತಾರೆ, ಇದು ಆಶ್ಚರ್ಯ. 10 ಮಕ್ಕಳು ತಂದೆ ತಾಯಿ ಭಾರ ಅಲ್ಲ, 10 ಮಕ್ಕಳಿಗೆ ತಂದೆ ತಾಯಿ ಇಬ್ರು ಭಾರ ಆಗಿಬಿಡ್ತಾರಂತೆ. ಎಷ್ಟು ಭಾರ ಆಗ್ತಾರೆ ಅಂದ್ರೆ ಮುಂದೆ ಭಾಗ ಆಗ್ತಾರಲ್ಲ ಅವಾಗ ಹಂಚ್ಕೋತಾರಂತೆ. ಹೇಗೆ ಹಂಚ್ಕೋತಾರೆ ಗೊತ್ತೇನೆ, 10 ಜನ ಗಂಡು ಮಕ್ಕಳು ತಂದೆ ತಾಯಿಗಳನ್ನ 365 ದಿವಸ 36.5 ದಿವಸ ಒಬ್ರು ಮನೇಲಿ ಇರಬೇಕು, ಅವ್ರು ಒಂದ್ ದಿವಸ ತಡ ಆದ್ರೆ ಸಾಧ್ಯ ಇಲ್ಲ, ಗಂಟು ಮೂಟೆಗಳು ಹೊರಗೆ ಕೂಡಿಸ್ಬಿಟ್ಟಿರ್ತಾರಂತೆ. ಆಗ್ಲೇ ಕರ್ಕೊಂಡು ಹೋದ್ರೆ ನಿನ್ನ ಪುಣ್ಯ ಇಲ್ಲದವ್ರು ಇಲ್ಲ ಕೂತಿರು, ಲೆಕ್ಕ ಹಾಕ್ತಾ ಕೂತಿರ್ತಾರೆ, ಎಣಿಸಿ ಅನ್ನ ಕೊಡ್ತಾರೆ, ಎಬ್ಬ ಇಷ್ಟ ಇಷ್ಟೇ ಜಾಸ್ತಿ ಊಟ ಮಾಡ್ತೀಯ ಯಾಕೆ ಇವತ್ತು ಅಂತ ಕೇಳೋಪಾಯ್ತು. ಅದೇ ತಾಯಿ ತಾನು ತನ್ನ ಊಟ ಬಿಟ್ಟು ಬದಿಸಿರ್ತಾಳೆ, ಪಾಪ ನಿದ್ದೆ ಮಾಡದೆ ಪಕ್ಕದಲ್ಲಿದ್ದು ಮಕ್ಕಳನ್ನು ಬೆಳೆಸಿರ್ತಾಳೆ, ಅವು ಕ್ಲೀನ್ ಮಾಡಿರ್ತಾಳೆ. ಇಲ್ಲದವರು ಮಕ್ಕಳು ಮಲಮೂತ್ರ ತಾಯಿ ಶುದ್ಧಿ ಮಾಡದೆ ಹೋದರೆ ಆ ಕೊಳೆಯಲ್ಲಿ ಬಿದ್ದೇ ಸತ್ತು ಹೋಗ್ತಾರೆ. ಕೊನೆ ಎಷ್ಟು ಕಷ್ಟಪಟ್ಟಿರ್ತಾಳೆ, ಸ್ನಾನ ಮಾಡಿಸಿರ್ತಾಳೆ ಅಂತ ತಾಯಿ ತಂದೆ ಇವ್ರು ಎಷ್ಟು ಭಾರ ಆಗ್ತಾರೆ ಅಂದ್ರೆ ಏನು ನೋಡಕ್ ತಯಾರಿಲ್ಲ. ಅಂತ ಕಥೆಗಳು ಎಷ್ಟು ಕಾಣುತ್ತೋ. ಒಂದ್ ಕಡೆಗೆ ಅಣ್ಣ ತಮ್ಮ ಇಬ್ಬರು ಇದ್ರಂತೆ, ಈ ಕಡೆ ತಮ್ಮನ ಮನೆ, ಆ ಕಡೆ ಆ ಅಣ್ಣನ ಮನೆ, ಮಧ್ಯ ಗೋಡೆ. 6 ತಿಂಗಳು ಇಲ್ಲಿರಬೇಕು, 6 ತಿಂಗಳು ಅಲ್ಲಿರಬೇಕು, 6 ತಿಂಗಳು ಇಲ್ಲಿರಬೇಕು, ದಕ್ಷಿಣ ಕನ್ನಡದಲ್ಲಿ ಇರಬೇಕು. ನಡೆದ ಕಥೆ ಹೇಳಿದ್ ನಾನು ಹೇಳ್ತಾ ಇರೋದು. ಈ ಕಡೆ ಆ ಕಡೆ 6 ತಿಂಗಳು ಸರಿಯಾಗಿ ಆ ಒಬ್ಬನು ಬರ್ತಿದ್ದ, ಆ ಗೋಡೆ ಮೇಲೆ ಕುಡಿಸ್ತಿದ್ದಂತ ಅವಳನ್ನ, ಅವನು ಎತ್ಕೊಂಡು ಹೋಗ್ಬೇಕು ಬಂದು, 6 ತಿಂಗಳು ಮುಗಿತ ಅವನ್ ತಂದು ಗೋಡೆ ಮೇಲೆ ಕುಡಿಸ್ತೀವಿ ಎತ್ಕೊಂಡ್ ಬರಬೇಕು. ಈ ರೀತಿ ವ್ಯಾಪಾರ ನಡೆದಿತ್ತಂತೆ ಪಾಪ. ಸತ್ತೇನಾಗಿದೆ, ನನ್ನ ಗೋಡೆ ಮೇಲೆ ಕೂಡಿಸ್ಬಿಟ್ಟಿದ್ದಾರೆ. ಅವ್ನು ನೋಡಿದ್ರ ಪೋಸ್ಟ್ ಹಾಕಿದ್ದನ್ನ ಒಯ್ದ್ರಲ್ಲ ನೋಡ್ತಾನೆ ಕೊನೆ ಪಕ್ಷ, ನೋಡೋದೇ ಇಲ್ಲ, ಕೂಡಿಸಿದ್ದ ಬಂದ್ಬಿಟ್ಟ ಆಕಡೆ, ಒಳಗೆ ಹೋಗ್ಬಿಟ್ಟ ಆ ಕಡೆ. ಅವನು ಯಾವುದೋ ಕೆಲಸಕ್ಕೆ ಹೋಗಿದ್ದಾರೆ ಬೇರೆ ಊರಿಗೆ, ಬಳೆ ಎರಡಪ್ಪ ಆಗಿದ್ದ ಊರಿಗೆ ಬಂದೇ ಇಲ್ಲ. ಅಣ್ಣ ಊರಿಗೆ ಬಂದೇ ಇಲ್ಲ, ತಮ್ಮ ಕೂಡಿಸಿ ಆಯ್ತು. ಇವನು ಒಳಗೆ ಸೇರ್ಕೊಂಡ್ಬಿಟ್ಟ, ಹುಚ್ಚಾಬಟ್ಟೆ ಮಳೆ ಬೇರೆ, ನೋಡ್ಕೊಂಡೇ ಇಲ್ಲ. ಅವನು ಎದುರಿಸ್ಬಿಟ್ಟು ಬಂದ, ಇಷ್ಟು ಮೇಲೆ ಬುದಿಕ್ಕೆ ಎಷ್ಟೊತ್ತು ಕೂತಿರಿ, ತಳೆ ಬಿದ್ದು ಬಿಡ್ಲಿ ಕೆಳಗಡೆ ಬಿದ್ಲು, ಬಂದು ಮೂರ್ಸ ವಾಸರೆ ಸತ್ತು ಹೋಗ್ಬಿಟ್ಟು, ಕೊಳತು ಹೋಗ್ಬಿಟ್ಟಿದೆ ದೇಹ. ಆಮೇಲೆ ನೋಡ್ಕೊಂಡು ಕೊಳತು ಹೋಗಿದ್ದೆ, ಕೇಳಿದೆ ನನ್ನ ಡ್ಯೂಟಿ ಮುಗಿದಾಯ್ತಲ್ಲ, ಬಿಟ್ಟು ಬಿಟ್ಟೆ ಆ ಕಡೆಗೆ. ಫ್ಯಾಕ್ಟ್ರಿ ಶಿಫ್ಟ್ ನೋಡ್ಕೊಂಡು ಆ ರೀತಿ ಹೋಗೋದಿಲ್ಲ, ಇನ್ನೊಬ್ರು ರಿಲೀವ್ ಮಾಡ್ಕೊಂಡು ಹೋಗ್ತಾರೆ ಕೊನೆ ಪಕ್ಷ. ರಿಲೀವರ್ ಬಂದ್ರೆ ಬಿಟ್ಟು ರಿಲೀವರೇ ಇಲ್ಲ, ಇದಕ್ಕೆ ಬಿಟ್ಟಿದ್ದು ಹೋಗಿದ್ದೆ ಕೆಲಸ. ಇದು ಒಂದು ದೃಷ್ಟಾಂತ ಅಲ್ಲ, ಎಷ್ಟಿರುತ್ತೆ ಇಂಥದ್ದು ಹೇಳೋದಕ್ಕೆ ಸಾಧ್ಯ ಇಲ್ಲ. ಒಂದೆರಡು ದೃಷ್ಟಾಂತಗಳಷ್ಟೇ. ಅಂದ್ರೆ ತಂದೆ ತಾಯಿಗಳಿಗೆ ಮಕ್ಕಳು ಭಾರ ಅಲ್ಲ, ಮಕ್ಕಳಿಗೆ ತಂದೆ ತಾಯಿಗಳು ಭಾರ. ವೈದ್ಯರ ಮಕ್ಕಳಿದ್ದಾರೆ ಅಂತ ಹೇಳ್ತೀಯಲ್ಲ, ಎಂತ ತಾಯಿಯಮ್ಮ ನೀನೀಗ, ನೀ ಎಲ್ಲ ನೀನು ಪ್ರೀತಿಯಿಂದ ಹೇಳ್ತೀಯ ಹೊರತು, ನೀವು ಸಹಾಯ ಮಾಡಬೇಕು ಅಂತ ಹೇಳ್ತೀಯ ಹೊರತು, ನಿಜವಾಗ್ಲೂ ಇದು ಆಗ ಹೋಗೋ ಮಾತಲ್ಲ, ನಾನು ಒಪ್ಪೋದಿಲ್ಲ ಅಂತ ಹೇಳಿದ್ದೇನೆ. ಇದು ಬ್ರಾಹ್ಮಣನ ಮಾತು. ಹೊತ್ತಾಗಿದ್ದು ನಾಳೆ ದಿವಸ ಕುಂತಿ ಏನಂತ ಹೇಳ್ತಾಳೆ ಅದು ಭಾರಿ ಮುಖ್ಯ. ಈ ಪ್ರಕರಣ ಹೇಗೆ ಮುಂದುವರಿಯುತ್ತೆ, ಅತ್ಯದ್ಭುತವಾದಂತಹ ಒಂದು ದಿವ್ಯ ಸೃಷ್ಟಿಯನ್ನು ವೇದವ್ಯಾಸರು ಮಾಡಿದ್ದಾರೆ. ನಾಳೆ ಬಕಾಸುರನ ವಧೆ ಭೀಮಸೇನ ಮಾಡೋ ರೀತಿ, ಅಲ್ಲಿ ಕಾಣತಕ್ಕಂಥ ತತ್ವ, ಮುಂದೆ ದ್ರೌಪದಿ ಸ್ವಯಂವರಕ್ಕೆ ಸಿದ್ಧತೆ, ಅವೆಲ್ಲವನ್ನು ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯಃ.